ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ಕರುಣಾಂಬರ ವರಣೋದಾರಕನೇ ಮರಣೋತಾರಕನೇ
ನೀವು ಹೊಸದಾಗಿ ಹುಟ್ಟಬೇಕು. ಪವಿತ್ರ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ಮೆಸ್ಸಿಯನಾದ ಯೇಸು ತನ್ನ ಜನನ, ತನ್ನ ಗುಣಲಕ್ಷಣ, ತನ್ನ ಕೆಲಸಗಳಲ್ಲಿ ಅದ್ವಿತೀಯನಾಗಿದ್ದನು ಎನ್ನುವುದನ್ನು ನಾವು ನೋಡಿದೆವು. ಮತ್ತು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಯೇಸು ತನ್ನ ಬೋಧನೆಯಲ್ಲಿ ಅದ್ವಿತೀಯನಾಗಿದ್ದನು ಎನ್ನುವುದನ್ನು ನಾವು ಗುರುತಿಸಿದೆವು. ಆತನು ಮಾತಾಡಿದ ಹಾಗೆ ಸ್ಪಷ್ಟವಾಗಿ ಮತ್ತು ಅಗಾಧವಾಗಿ ಮಾತಾಡಿದವರು ಬೇರೆ ಯಾರು ಎಂದು ಅಲ್ಲಿರಲಿಲ್ಲ. ಆತನ ಮಾತನ್ನು ಕೇಳಿದವರು ಬೆರಗಾಗಿದ್ದರು, ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳು ಮತ್ತು ಯಾಜಕರುಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಅವರ ಶಾಸ್ತ್ರಿಗಳ ಬಾಯಿಂದ ಬರುವ ಬಹಳ ಮಾತುಗಳಿಗಿಂತ ಯೇಸುವಿನಿಂದ ಬರುವ ಕೆಲವೇ ಮಾತುಗಳು ತುಂಬಾ ಬೆಲೆಯುಳ್ಳವುಗಳಾಗಿದ್ದವು. ಈ ಕಾರಣದಿಂದ ಯಹೂದ್ಯರ ಅನೇಕ ನಾಯಕರುಗಳು ಯೇಸುವಿನ ವಿಷಯದಲ್ಲಿ ಸಂತೋಷವುಳ್ಳರಾಗಿರಲಿಲ್ಲ. ಆತನು ಅವರ ಸಂಪ್ರದಾಯಗಳಿಗೆ ವಿರುದ್ದವಾಗಿರುವಂಥದ್ದನ್ನು ಮಾತ್ರ ಉಪದೇಶಿಸುತ್ತಿರಲಿಲ್ಲ, ಆದರೆ ಅವರ ಕಪಟತನವನ್ನು ಎಲ್ಲರ ಮುಂದೆ ತೋರಿಸಿಕೊಡುತ್ತಿದ್ದನು. ನಮ್ಮ ಹಿಂದಿನ ಪಾಠದಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ಪರ್ವತದ ಮೇಲೆ ಆತನು ಮಾಡಿದ ಉಪದೇಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆತನ ಪ್ರಸಂಗವನ್ನು 6 ಶಬ್ದಗಳಿಂದ ಸಂಕ್ಷಿಪ್ತಗೊಳಿಸಬಹುದು. ಆ ಶಬ್ದ ಯಾವುದೆಂದರೆ, ಕಪಟಿಗಳ ಹಾಗೆ ಮಾಡಬೇಡಿರಿ, ಕಪಟತನವು ದೇವರಿಗೆ ಅಪ್ರಿಯವಾದುದು ಮತ್ತು ಮನುಷ್ಯನಿಗೆ ಹಾನಿಕಾರಕವೂ ಆಗಿದೆ. ಅದಕ್ಕಾಗಿಯೇ ಯೇಸು ಜನರ ಗುಂಪಿಗೆ ಕಪಟಿಗಳಂತೆ ಮಾಡಬೇಡಿರಿ ಎಂದು ಹೇಳಿದನು. ಕಪಟಿಗಳಂತೆ ಮಾಡುವುದು ಅಂದರೆ ಏನೆಂದು ನಿಮಗೆ ಗೊತ್ತಾ? ಯಾರಾದರೂ ತಮ್ಮ ಹೃದಯದಲ್ಲಿರುವುದರೊಂದಿಗೆ ಸಮಂಜಸವಲ್ಲದಂಥ ಒಂದು ನಡತೆಯ ಲಕ್ಷಣವನ್ನು ಹೊಂದಿರುವಂತೆ ಸೋಗು ಹಾಕುವುದೇ ಕಪಟತನ. ಯೇಸು ಹೇಳುವುದೇನೆಂದರೆ, ಕಪಟಿಗಳು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದಾರೆ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಎಲ್ಲಾ ಹೊಲಸಿನಿಂದ ತುಂಬಿರುತ್ತವೆ ಎಂಬುದು. ಮತ್ತಾಯ 23 ಅಧ್ಯಾಯ 27 ವಚನ. ಯಾರೊಬ್ಬರೂ ದೇವರನ್ನು ಮೋಸಗೊಳಿಸುವುದಕ್ಕಾಗುವುದಿಲ್ಲ. ದೇವರ ವಾಕ್ಯ ಹೇಳುವುದೇನೆಂದರೆ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದೂ ಇಲ್ಲ. ಇಬ್ರಿಯ 4 ಅಧ್ಯಾಯ 13 ವಚನ. ಮನುಷ್ಯನ ಹೃದಯವನ್ನು ತಿಳಿದಿರುವಂತಹ ಯೇಸು ಧಾರ್ಮಿಕ ನಾಯಕರುಗಳಾಗಿದ್ದ ಶಾಸ್ತ್ರಿಗಳು ಮತ್ತು ಪರಿಸಾಯರಲ್ಲಿದ್ದ ಕಪಟತನವನ್ನು ನೋಡಿದನು. ಇವರು ಪ್ರಾರ್ಥಿಸುವುದರಲ್ಲಿ, ಉಪವಾಸ ಮಾಡುವುದರಲ್ಲಿ, ಧರ್ಮ ಕೊಡುವುದರಲ್ಲಿ ಆಸಕ್ತಿಯುಳ್ಳವರಂತೆ ಹೊರತೋರಿಕೆಯಲ್ಲಿ ಕಾಣಿಸುತ್ತಾರೆ, ಆದರೆ ಅವರು ತಮ್ಮ ಹೃದಯದಲ್ಲಿ ನಿಜವಾಗಿಯೂ ದೇವರನ್ನು ಮತ್ತು ಆತನ ವಾಕ್ಯವನ್ನು ಪ್ರೀತಿಸುತ್ತಿರಲಿಲ್ಲ. ಇದರ ಪರಿಣಾಮವಾಗಿ ಅವರ ಎಲ್ಲ ಧಾರ್ಮಿಕ ಕಾರ್ಯಗಳು ಮತ್ತು ಶಾಸ್ತ್ರವಿಧಿಗಳು ನಿಷ್ಪ್ರಯೋಜಕವಾದವುಗಳಾಗಿದ್ದವು. ಹಾಗಾಗಿ ಯೇಸು ತನ್ನ ಶಿಷ್ಯರಿಗೆ ಹೀಗೆ ಹೇಳಿದನು, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಿಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 6 ಅಧ್ಯಾಯ 5 ವಚನ. ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ. ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 6 ಅಧ್ಯಾಯ 2 ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 6 ಅಧ್ಯಾಯ 16 ವಚನ. ಕಪಟಿಗಳ ಹಾಗೆ ಮಾಡಬೇಡಿರಿ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಮತ್ತಾಯ 6:5, 5:20. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಆದ್ದರಿಂದ ಪರಲೋಕ ರಾಜ್ಯದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರ್ರಿ. ಮತ್ತಾಯ 5:3, 6, 8, 48 ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14 ಹೀಗೆ ಕರ್ತನಾದ ಏಸು ನಿತ್ಯ ಜೀವಕ್ಕೆ ಹೋಗುವಂತ ಇಕ್ಕಟ್ಟಾದ ದಾರಿಯನ್ನು ಆರಿಸಿಕೊಳ್ಳುವಂತೆ ಜನರಿಗೆ ಬೋಧಿಸಿದನು. ರಕ್ಷಣೆಯ ದಾರಿಗೆ ಸಂಬಂಧಿಸಿದಂತೆ ಏಸು ಏನು ಹೇಳಿದನೆಂಬುದನ್ನು ನೀವು ಗ್ರಹಿಸಿಕೊಂಡಿದ್ದೀರೋ? ಇದು ವಿಪರೀತ ಪ್ರಾಮುಖ್ಯವಾದದ್ದು. ಒಬ್ಬ ವ್ಯಕ್ತಿ, ಅವನು ಅಥವಾ ಅವಳು ಎಂದಾದರೂ ದೇವರನ್ನು ನೋಡಿ ಆತನ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ಇರುವುದಕ್ಕೆ ಅವರು ಹೇಗಿರಬೇಕು? ಇದರ ಕುರಿತು ಏಸು ಏನು ಹೇಳುತ್ತಾನೆ? ಸಂಕ್ಷಿಪ್ತವಾಗಿ ಆತನು ಹೇಳುವುದೇನೆಂದರೆ, ನೀವು ಒಂದು ಶುದ್ಧವಾದ ಮತ್ತು ಪೂರ್ಣವಾದ ಹೃದಯವನ್ನು ಹೊಂದಿರಬೇಕು. ಆದರೆ ಪಾಪದಲ್ಲಿ ಹುಟ್ಟಿರುವ ಆದಾಮನ ಒಂದು ಮಗುವು ಹೇಗೆ ಶುದ್ಧವಾದ ಮತ್ತು ಪೂರ್ಣವಾದ ಹೃದಯವನ್ನು ಹೊಂದಿರುವುದಕ್ಕೆ ಸಾಧ್ಯ? ದೇವರಿಗೆ ಅಗತ್ಯವಾಗಿರುವ ಶುದ್ಧವಾದ ಹೃದಯದೊಳಕ್ಕೆ ತನ್ನ ಕೆಟ್ಟ ಹೃದಯವು ಬದಲಾಗುವುದಕ್ಕೆ ಕಾರಣವಾಗಿರುವಂತಹ ಯಾವುದನ್ನಾದರೂ ಅವನು ಮಾಡಲು ಸಾಧ್ಯವಿದೆಯೋ? ಇಲ್ಲ. ಮನುಷ್ಯನು ತಾನೇ ತನ್ನ ಹೃದಯವನ್ನು ಶುದ್ಧಪಡಿಸಿಕೊಳ್ಳುವ ಯಾವ ಸಾಧನವನ್ನೂ ಹೊಂದಿಲ್ಲ. ಒಂದು ವೇಳೆ ಒಂದು ಮರದ ದಿಮ್ಮಿ ಬಹಳ ಸಮಯದವರೆಗೆ ನೀರಿನಲ್ಲೇ ಇದ್ದರೆ ಅದು ಸಹ ಒಂದು ಮೊಸಳೆಯಾಗಿ ಬದಲಾಗುತ್ತದೆ. ಅದೇ ರೀತಿ ದೇವರ ಮುಂದೆ ನಮ್ಮನ್ನು ನಾವೇ ಶುದ್ಧರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಪಾಪಿಗಳಾದ ನಾವು ಏನು ಮಾಡುವುದಕ್ಕಾಗುವುದಿಲ್ಲ. ಹೀಗಿದ್ದರೂ ಈ ದಿನ ಉಳಿದ ಸಮಯದಲ್ಲಿ ಮನುಷ್ಯನಿಗೆ ಯಾವುದು ಅಸಾಧ್ಯವೋ ಅದು ದೇವರಿಗೆ ಸಾಧ್ಯ ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ಈಗ ಸುವಾರ್ತೆಯಲ್ಲಿ ಓದುವುದನ್ನು ಮುಂದುವರಿಸಿರಿ. ರಾತ್ರಿಯಲ್ಲಿ ಏಸುವಿನೊಂದಿಗೆ ಮಾತಾಡುವುದಕ್ಕಾಗಿ ಯೆರೂಸಲೇಮಿನಿಂದ ಬಂದಿದ್ದ ನಿಕೋದೇಮನೆಂಬ ಒಬ್ಬ ಧಾರ್ಮಿಕ ನಾಯಕನ ಕುರಿತು ನೋಡಿಕೊಳ್ಳೋಣ. ಒಬ್ಬ ಪಾಪಿಯು ಒಂದು ಶುದ್ಧವಾದ ಹೃದಯವನ್ನು ಮತ್ತು ನಿತ್ಯ ಜೀವವೆಂಬ ದೇವರ ವರವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಎನ್ನುವುದನ್ನು ಏಸು ಅವನಿಗೆ ತೋರಿಸಿಕೊಟ್ಟನು. ನಾವು ಯೋಹಾನನ ಸುವಾರ್ತೆ 3:3 ಓದುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಪರಿಸಾಯರಲ್ಲಿ ಯಹೂದ್ಯರ ಹಿರಿಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಏಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀವು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಏಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಏಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಅಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಯೋಹಾನ 3:1-8. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಏಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕವನ್ನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇನ್. ಯೋಹಾನ 3:9-6. ಕರ್ತನಾದ ಯೇಸು ಧಾರ್ಮಿಕ ನಾಯಕನಾದ ನಿಕೋದೇಮನಿಗೆ ಹೇಳಿದ್ದರ ಕುರಿತಾಗಿ ನಾವು ಸ್ವಲ್ಪ ಆಲೋಚಿಸೋಣ. ಯೇಸು ನಿಕೋದೇಮನಿಗೆ ಏನು ಹೇಳಿದನೋ ಅದು ಅವನು ನಿತ್ಯ ಜೀವವನ್ನು ಮತ್ತು ದೇವರೊಂದಿಗೆ ಎಂದೆಂದಿಗೂ ಜೀವಿಸುವಂತಹ ಹಕ್ಕನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಸಂಭವಿಸುವಂತದ್ದಾಗಿದೆಯಲ್ಲವೋ. ಆತನು ಹೇಳಿದ್ದೇನೆಂದರೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನೀನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದು ಏನೆಂಬುದನ್ನು ನಿಕೋದೇಮನು ತಿಳಿದಿದ್ದನೋ ಇಲ್ಲ. ಅದಕ್ಕಾಗಿಯೇ ಯೇಸು ಅವನಿಗೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ಹೇಳಿದ್ದರಿಂದ ಆಶ್ಚರ್ಯಪಡಬೇಡ ಅಂದನು. ಯೋಹಾನ 3:10-6 ಮತ್ತು 6 ಮತ್ತು 7 ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯೇಸು ನಿಕೋದೇಮನಿಗೆ ಹೇಳಿದ್ದೇನೆಂದರೆ, ದೇವರನ್ನು ನೋಡಿ, ಆತನ ಪವಿತ್ರ ಸನ್ನಿಧಾನದಲ್ಲಿ ನಿತ್ಯತ್ವದುದ್ದಕ್ಕೂ ಜೀವಿಸುವುದಕ್ಕೆ ಇಷ್ಟಪಡುವ ಯಾರಾದರೂ 2 ಸಲ ಹುಟ್ಟಬೇಕು ಎಂಬುದು. ನೀನು 2ನೇ ಸಲ ನಿನ್ನ ತಾಯಿಯ ಗರ್ಭದೊಳಕ್ಕೆ ಹೋಗಿ ಹುಟ್ಟಬೇಕೆಂದು ಇದರ ಅರ್ಥವಲ್ಲ. ಹೊಸದಾಗಿ ಹುಟ್ಟುವುದೆಂದರೆ ದೇವರಾತ್ಮನು ನಿಮ್ಮ ಹೃದಯವನ್ನು ತೊಳೆದು ತನ್ನ ಬಲದಿಂದ ನಿಮ್ಮಲ್ಲಿ ನೂತನ ಮನಸ್ಸನ್ನು ಉಂಟುಮಾಡಿ ನಿಮ್ಮನ್ನು ಪುನರ್ರಚಿಸುತ್ತಾನೆ. ಇದು ಅರ್ಥ. ತೀತ 3:5 ಧರ್ಮದ ಹೊರತೋರಿಕೆಯ ರೀತಿಯಿಂದ ಸಂಪೂರ್ಣವಾಗಿ ವ್ಯತ್ಯಾಸವುಳ್ಳಂತ ಮತ್ತು ಪರಲೋಕದಿಂದ ಬಂದಂತ ಬಲದಿಂದ ನೀವು ಹುಟ್ಟಬೇಕು. ನೀವು ಒಳಗೆ ನಿಮ್ಮ ಹೃದಯದಲ್ಲಿ ಬದಲಾಗಬೇಕು. ಆದಾಮನಿಂದ ಹುಟ್ಟಿದವರೆಲ್ಲರೂ ಪಾಪದ ಕಲೆಯುಳ್ಳವರಾಗಿದ್ದರು ಮತ್ತು ದೇವರ ರಾಜ್ಯದಲ್ಲಿ ಪಾಲು ಹೊಂದಿದವರಾಗಿರಲಿಲ್ಲ. ಆದಾಮನ ಸಂತಾನದವರು ತಮ್ಮ ಹೃದಯದಲ್ಲಿ ಬೆಳೆದಿದ್ದ ಪಾಪದ ಬೇರನ್ನು ತೆಗೆದುಹಾಕುವುದಕ್ಕೆ ಶಕ್ತಿಯಿಲ್ಲದವರಾಗಿದ್ದರು. ಕೇವಲ ಬಹಳ ಸಮಯ ನೀರಿನಲ್ಲಿದ್ದ ಮಾತ್ರಕ್ಕೆ ಮರದ ದಿಮ್ಮಿಯು ಮೊಸಳೆಯಾಗಿ ಬದಲಾಗುವುದಕ್ಕಾಗುವುದಿಲ್ಲವೋ, ಹಾಗೆಯೇ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು ಎಂದಿಗೂ ಕೆಟ್ಟ ಹೃದಯವನ್ನು ಶುದ್ಧ ಹೃದಯವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರು ತಾನೇ ನಿಮ್ಮ ಹೃದಯದಲ್ಲಿ ಒಂದು ಅದ್ಭುತವನ್ನು ಮಾಡಿ ಅದನ್ನು ಹೊಸದನ್ನಾಗಿ ಮಾಡಬೇಕು. ಯಾಕೆಂದರೆ ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. 1 ಕೊರಿಂಥ 15:50 ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ಹೊಸದಾಗಿ ಹುಟ್ಟಬೇಕು. ಅದನ್ನೇ ಯೇಸು ಧಾರ್ಮಿಕ ನಾಯಕನಾದ ನಿಕೋದೇಮನಿಗೆ ಬೋಧಿಸಿದ್ದು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಕೋದೇಮನಿಗೆ ಕಷ್ಟವಾಯಿತು. ಹಾಗಾಗಿ ಅವನು ಯೇಸುವನ್ನು, ಇದು ಹೇಗೆ ಸಾಧ್ಯ? ನಾನು ಹೇಗೆ ಹೊಸದಾಗಿ ಹುಟ್ಟಿ ಹೊಸದಾದ ಮತ್ತು ಶುದ್ಧವಾದ ಹೃದಯವನ್ನು ಪಡೆಯುವುದಕ್ಕೆ ಸಾಧ್ಯ ಎಂದು ಕೇಳಿದನು. ಯೇಸು ಅವನಿಗೆ ಉತ್ತರಿಸುತ್ತಾ ಹೀಗೆ ಹೇಳಿದನು, ಜನರು ನೋಡಿ ಜೀವದೊಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನರಕದ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಅವನು ಹೇಗೆ ಪಡೆಯುವುದಕ್ಕೆ ಸಾಧ್ಯ ಎಂಬುದನ್ನು ನಿಕೋದೇಮನಿಗೆ ತೋರಿಸುವುದಕ್ಕೆ ಪ್ರವಾದಿಯಾದ ಮೋಶೆಯ ಕಾಲದಲ್ಲಿ ಅರಣ್ಯದಲ್ಲಿ ಅವನ ಪೂರ್ವಿಕರಿಗೆ ಏನಾಯಿತೆಂಬುದನ್ನು ಯೇಸು ಜ್ಞಾಪಕಪಡಿಸಿದನು. ನಾವು ತೋರದಲ್ಲಿ ನೋಡಿದ ಹಾಗೆ ಇಸ್ರಾಯೇಲರು ದೇವರ ಮತ್ತು ಮೋಶೆ ವಿರುದ್ದವಾಗಿ ಗುಣಗುಟ್ಟಿದಾಗ, ದೇವರು ಅವರ ಮಧ್ಯದಲ್ಲಿ ವಿಷದ ಸರ್ಪಗಳನ್ನು ಕಳಿಸಿದಾಗ ಅವು ಕಚ್ಚಿದ್ದರಿಂದ ಅನೇಕರು ಸತ್ತುಹೋದರು. ಆದಾಗ್ಯೂ ಇಸ್ರಾಯೇಲರು ಪಶ್ಚಾತ್ತಾಪಪಟ್ಟ ನಂತರ ದೇವರು ಮೋಶೆಗೆ ಒಂದು ತಾಮ್ರದ ಸರ್ಪವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು, ಅದರಿಂದ ಅದನ್ನು ನೋಡುವ ಪ್ರತಿಯೊಬ್ಬರೂ ಸ್ವಸ್ಥಗೊಳ್ಳುತ್ತಾರೆ ಮತ್ತು ಸಾಯುವುದಿಲ್ಲ ಎಂದು ಆಜ್ಞಾಪಿಸಿದನು. ಹೀಗೆ ಇಸ್ರಾಯೇಲರು ಕೇವಲ ಧ್ವಜಸ್ತಂಭದ ಮೇಲಿದ್ದ ಸರ್ಪವನ್ನು ನಂಬಿಕೆಯನ್ನು ನೋಡಿ ಮರಣದಿಂದ ರಕ್ಷಿಸಲ್ಪಟ್ಟ ಹಾಗೆಯೇ ನಿತ್ಯವಾದ ಶಿಕ್ಷೆಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ದೇವರು ಒದಗಿಸಿರುವ ಪರಿಹಾರದಲ್ಲಿ ಆದಾಮನ ಮಕ್ಕಳು ಕೇವಲ ನಂಬಿಕೆ ಇಡಬೇಕೆಂದು ಏಸು ನಿಕೋದೇಮನಿಗೆ ಹೇಳಿದನು. ಸರ್ಪಗಳಿಂದ ಕಚ್ಚಿಸಿಕೊಂಡ ಇಸ್ರಾಯೇಲರ ಹಾಗೆ ನಾವೆಲ್ಲರೂ ಇದ್ದೇವೆ. ಸೈತಾನನು ಒಂದು ವಿಷಸರ್ಪದ ಹಾಗೆ ಮತ್ತು ಪಾಪವು ಮನುಷ್ಯನು ನಾಶವಾಗುವುದಕ್ಕೆ ಕಾರಣವಾಗಿರುವಂತಹ ವಿಷದ ಹಾಗೆ. ಸೈತಾನನು ಆದಾಮನ ಸಂತಾನದವರನ್ನೆಲ್ಲ ಕಚ್ಚಿದ್ದಾನೆ. ಮತ್ತು ಒಂದು ವೇಳೆ ದೇವರು ನಮಗೆ ಒಂದು ಪರಿಹಾರವನ್ನು ಕೊಡದೆ ಹೋಗಿದ್ದರೆ ನಾವು ಎಂದೆಂದಿಗೂ ನರಕದಲ್ಲಿ ನಾಶವಾಗುವುದಕ್ಕೆ ಪಾಪ ಎಂಬ ವಿಷಯವು ಕಾರಣವಾಗಿರುತ್ತಿತ್ತು. ದೇವರ ನ್ಯಾಯತೀರ್ಪಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಸಾಧ್ಯವಾದ ಯಾವ ಸಾಧನವೂ ನಮಗಿಲ್ಲ, ಯಾಕೆಂದರೆ ಪಾಪದ ಸಂಬಳವು ಮರಣ ಮತ್ತು ನರಕವಾಗಿದೆ. ಆದರೆ ಸರ್ಪಗಳ ವಿಷದಿಂದ ಇಸ್ರಾಯೇಲ್ ಮಕ್ಕಳನ್ನು ರಕ್ಷಿಸುವುದಕ್ಕೆ ಆತನು ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿರುವುದಕ್ಕಾಗಿ, ಹಾಗೆಯೇ ಪಾಪದ ವಿಷದಿಂದ ಆದಾಮನ ಸಂತಾನದವರನ್ನು ರಕ್ಷಿಸುವುದಕ್ಕೆ ಸಹ ಆತನು ಒಂದು ಪರಿಹಾರವನ್ನು ಒದಗಿಸಿದ್ದಾನೆ. ಅದಕ್ಕೆ ದೇವರಾದ ಕರ್ತನಿಗೆ ಸ್ತೋತ್ರ. ಪಾಪದಿಂದ ತುಂಬಿದ್ದ ಆದಾಮನ ಮಕ್ಕಳ ಹೃದಯವನ್ನು ನವೀಕರಿಸುವುದಕ್ಕೆ ಮತ್ತು ಪುನಃ ಸ್ಥಾಪಿಸುವುದಕ್ಕೆ ದೇವರು ಮಾಡಿಕೊಂಡಿದ್ದ ಯೋಜನೆಯು ನಿಮಗೆ ಗೊತ್ತಾ? ಇದರ ಕುರಿತು ಕರ್ತನಾದ ಯೇಸು ಏನು ಹೇಳುತ್ತಾನೆ? ಆತನು ಹೇಳಿದ್ದೇನೆಂದರೆ, ಪಾಪಿಗಳಿಗಾಗಿ ಪಾಪದ ದಂಡನೆಯನ್ನು ತಾಳಿಕೊಳ್ಳುವ ಕ್ರಮಕ್ಕಾಗಿ ಪರಿಶುದ್ಧ ವಿಮೋಚಕನು ಎತ್ತರದಲ್ಲಿ ಇಡಲ್ಪಡಬೇಕು ಎಂಬುದು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಾಗಾದರೆ ಯಾರು ರಕ್ಷಿಸಲ್ಪಡುತ್ತಾರೆ? ವಾಕ್ಯ ಏನು ಹೇಳುತ್ತದೆ? ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ಹೇಳುತ್ತದೆ. ನಾವು ಯಾರನ್ನು ನಂಬಬೇಕು? ದೇವರು ಕಳಿಸಿದ ವಿಮೋಚಕನನ್ನು ನಾವು ನಂಬಬೇಕು. ನೀವು ಆತನನ್ನು ನಂಬಿದ್ದೀರೋ? ನಿಮ್ಮ ಪಾಪದ ಸಾಲವನ್ನು ನಿಮಗಾಗಿ ಹೊತ್ತುಕೊಳ್ಳುವುದಕ್ಕೆ ನಿಮಗಾಗಿ ಭೂಲೋಕಕ್ಕೆ ರಕ್ಷಕನಾದ ಏಸುವನ್ನು ಕಳಿಸಿದ ಮತ್ತು ಒಬ್ಬನಾದರೂ ನಾಶವಾಗಬಾರದೆಂದು ಇಷ್ಟಪಟ್ಟ ದೇವರನ್ನು ನಿಮ್ಮ ಹೃದಯದಲ್ಲಿ ನಂಬುತ್ತೀರೋ? ನಮ್ಮ ಪಾಪದ ಸಮಸ್ಯೆಗಾಗಿ ದೇವರ ನೀತಿಯ ಪರಿಹಾರವೆಂದರೆ ಅದು ಶಿಲುಬೆಯ ಮೇಲಿನ ಏಸುವಿನ ಮರಣ. ವಾಕ್ಯ ಹೀಗೆ ಹೇಳುತ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. 2 ಕೊರಿಂಥ 5:21. ಸ್ನೇಹಿತರೆ, ದೇವರು ಬದಲಾಗಿಲ್ಲ. 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ನಿಕೋದೇಮನಿಗೆ ಏನು ಹೇಳಿದ್ದನೋ ಅದನ್ನೇ ಈ ದಿನವೂ ಸಹ ಆತನು ನಿಮಗೆ ಹೇಳುತ್ತಾನೆ, ನೀವು ಹೊಸದಾಗಿ ಹುಟ್ಟಬೇಕು ಎಂದು. ದೇವರು ತನ್ನ ಬಲದಿಂದ ನಿಮ್ಮನ್ನು ಶುದ್ಧಪಡಿಸಿ ನಿಮ್ಮ ಹೃದಯವನ್ನು ಪುನರ್ರಚಿಸಿ ನಿಮ್ಮನ್ನು ನವೀಕರಿಸಲು ಇಷ್ಟಪಡುತ್ತಾನೆ. ಹೀಗಿದ್ದರೂ ನೀವು ಆತನ ಶುಭ ಸಂದೇಶವನ್ನು ನಂಬಬೇಕು. ಆತನು ಕಳಿಸಿದ ಮೆಸ್ಸಿಯನಲ್ಲಿ ನೀವು ನಂಬಿಕೆ ಇಡಬೇಕು. ಎಂದೂ ಪಾಪ ಮಾಡದಿದ್ದ ಮತ್ತು ನಿಮ್ಮ ಪಾಪದ ಸಾಲಕ್ಕಾಗಿ ದಂಡ ತೆತ್ತ ಏಸುವನ್ನು ನೀವು ನಂಬಬೇಕು. ಆದ್ದರಿಂದ ನೀವು ದೇವರ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಹೊಸದಾಗಿ ಹುಟ್ಟಬೇಕು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಆಮೇನ್. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಅಧ್ಯಯನದಲ್ಲಿ ದೇವರ ಚಿತ್ತವಿದ್ದರೆ ಸುವಾರ್ತೆಯಲ್ಲಿರುವುದನ್ನು ನಾವು ಮುಂದುವರಿಸಿ 5 ಜನ ಗಂಡಂದಿರಿದ್ದ ಒಬ್ಬ ಸ್ತ್ರೀಯೊಂದಿಗೆ ಏಸುವಿನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳಲಿದ್ದೇವೆ. ಮೆಸ್ಸಿಯನಾದ ಏಸು ದೃಢವಾಗಿ ಹೇಳಿರುವುದನ್ನು ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.